ಮೇನ್ ಆಗಿ ವರಾಹ ಜಯಂತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ವರಾಹನ ಬಗ್ಗೆ ಹಿಂದೆನೆ ಹೇಳಿದ್ವಿ ಒಂದ್ಸತಿ, ಭೂವರಾಹ ಸ್ವಾಮಿ ಧ್ಯಾನ ಹೇಗೆ ಅಂತ ನೋಡಿದ್ದೀವಿ. ಜಸ್ಟ್ ರೀಕ್ಯಾಪ್, ಇದು ಈ ಒಂದು ತಿಂಗಳು ವೈಶಾಖ ಮಾಸನೂ ಶುರು ಆಗ್ತಾ ಇದೆ. ಈ ಒಂದು ವೈಶಾಖ ಮಾಸ ಧರ್ಮ ಅಂತ ಬಂದ್ರೆ, ಈ ಮಾಸ ಧರ್ಮಗಳೆಲ್ಲ ಹೇಳೋದು ಯಾವತ್ತೂ ಫ್ರಮ್ ಪೌರ್ಣಮಿ ಟು ಪೌರ್ಣಮಿ ಆ ರೀತಿಯಿಂದ ಶುರು ಮಾಡ್ತಾರೆ. ಸೊ ಇಟ್ ಕೈಂಡ್ ಆಫ್ ಓವರ್ ಲ್ಯಾಪ್ ಆಗತ್ತೆ, ಬೇಸಿಕಲಿ ವಸಂತ ಋತುವಲ್ಲಿ ಬರೋದು. ಈ ಟೈಮ್ಲಿ ನಾವು ಅನೇಕ ಧ್ಯಾನ ಧರ್ಮಗಳು ಎಲ್ಲವೂ ಮಾಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ, ಈ ವರಾಹ ಜಯಂತಿ ಆ ಹಿನ್ನೆಲೆಯಲ್ಲಿ ಭೂವರಾಹನ ಸ್ಮರಣೆ ಸ್ವಲ್ಪ ನೋಡೋಣ. ಈ ಏನ್ ವಿಶೇಷ ಇಲ್ಲಿ ಭೂವರಾಹನ ಸ್ಮರಣೆಯಲ್ಲಿ ಏನ್ ವಿಶೇಷ ಅಂದ್ರೆ, ಇಲ್ಲಿ ಇದು ವರಾಹ ಮಹಾತ್ಮೆಯ, ಶ್ರೀಮುಷ್ಣ ಮಹಾತ್ಮೆಯ ಇದಿಲ್ಲ ಅನೇಕ ರೀತಿಯಿಂದ ಬರುತ್ತೆ. ಶ್ರೀಮುಷ್ಣದಲ್ಲಿ ಶ್ವೇತ ವರಾಹ ಅಂತ ಅಲ್ಲಿ ಪ್ರಸಿದ್ಧ. ಎಸ್ಪೆಷಲಿ ಈ ಟೈಮ್ಲಿ ಏನಂದ್ರೆ, ಈ ವರಾಹ ಮೂರ್ತಿ ಆ ಒಂದು ಅಲ್ಲಿರುವಂತ ಅಶ್ವತ್ಥ ವೃಕ್ಷದಲ್ಲಿ ಕಾಣಿಸ್ಕೊಳ್ತಾರಂತ. ಸೊ ಅದು ವಿಶೇಷವಾಗಿ ಅದನ್ನ ಸ್ಮರಣೆ ಮಾಡ್ತೀವಿ. ಅದನ್ನ ನಿಮಿತ್ತವಾಗಿ ಅಶ್ವತ್ಥ ಗಿಡದಲ್ಲಿ ಇರುವಂತ ಈ ವರಾಹ ದೇವರನ್ನ ಸ್ಮರಣೆ ಮಾಡುತ್ತಾ ನಾವು ಈ ಧ್ಯಾನ ಧರ್ಮಗಳನ್ನೆಲ್ಲ ಮಾಡ್ತೀವಿ. ಇದು ಏನ್ ವಿಶೇಷ ಇಲ್ಲಿ ವಿಶೇಷವಾಗಿ ಏನ್ ಬರುತ್ತೆ ಅಂದ್ರೆ, ನಾವು ಗೀತೆಯಲ್ಲಿ ನೋಡ್ತೀವಿ ಅಶ್ವತ್ಥದ ಮರದಲ್ಲಿ ವಿಶೇಷವಾದ ಸಾನ್ನಿಧ್ಯ ಅಂತ ಹೇಳ್ತಾರೆ. ಇದನ್ನೇ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಇದನ್ನೇ ಎಲ್ಲ ನೋಡಿದ್ರೆ ವಾದಿರಾಜರು ಒಂದು ಕಡೆ ಹೇಳ್ತಾರೆ ಈ ಒಂದು ಅಶ್ವತ್ಥ ಗಿಡದ ಒಂದು ವೈಶಿಷ್ಟ್ಯ. ಇವ್ರು ಅಲ್ಲಿ ಹೇಳೋದು, ಅವ್ರು ಬಂದು ಬಿದರಹಳ್ಳಿಲಿ ಇರುವಂತಹ ಅಶ್ವತ್ಥ ಗಿಡದ ಒಂದು ವರ್ಣನೆ ಮಾಡ್ತಾರೆ. ಬೈ ಟೋಕನ್ ಅದು ಎಲ್ಲಾ ಕಡೆನೂ ಅನ್ವಯ ಆಗತ್ತೆ, ಯಾಕೆಂದ್ರೆ ಇದೇ ಅನೇಕ ಕಡೆನೂ ಬಂದಿದೆ. ಸೊ ಇಲ್ಲಿ ಅವ್ರು ಹೇಳೋವಾಗಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಒಂದು ಇದಾಗಿ ಹೇಳ್ತಾರೆ, ಸುಂದರವಾಗಿ ಹೇಳ್ತಾರೆ ಅವರು. ಕಾಲುಗಳಿಗೆ ಹೇಳ್ತಾರೆ ಅಂದ್ರೆ ಕಾಲು ಏನು ಮಾಡೋದಿಲ್ಲ, ನಮ್ಮ ಕಾಲಲ್ಲಿ ಇದ್ದು ಭಗವಂತನೇ ಎಲ್ಲಾ ಕಡೆ, ಭಗವಂತ ದೇವತೆಗಳಲ್ಲಿ ಒಡಗಿರುವಂತ ಆ ಭಗವಂತನೇ ನಮ್ಮನ್ನ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಭಗವಂತನಿಗೆ, ಈ ಬಿಂಬರೂಪಿಗೆ ಪ್ರಾರ್ಥನೆ ಮಾಡ್ತಾರೆ ಅವರು, ಏ ನೀನು ಯಾಕೆ ಶ್ರಮ ಏನು ಬದ್ರಿಗೆ ಹೋಗೋದು ಅಂದ್ರೆ ಶ್ರಮ ಆಗತ್ತೆ, ಆಯಾಸ ಆಗತ್ತೆ, ಮತ್ತು ಪ್ರಯಾಗಕ್ಕೆ ಹೋಗ್ಬೇಕಾ ಅದು ಆಯಾಸ ಆಗತ್ತೆ. ಆ ಕಾಲದಲ್ಲಿ ತಗೊಳ್ಳಿ, ಇವಾಗ್ಲೂ ಆಯಾಸ ಆಗತ್ತೆ, ಹೋಗೋದು ಆಯಾಸ ಆಗತ್ತೆ. ಮತ್ತು ಗಯಾಗೆ ಹೋಗ್ಬೇಕಾ, ಪುಷ್ಕರಕ್ಕೆ ಹೋಗ್ಬೇಕಾ, ಕಾಶಿಗೆ ಹೋಗ್ಬೇಕಾ, ಈ ಜಾಗೆಗೆಲ್ಲ ಹೋಗ್ಬೇಕು ಅಂದ್ರೆ ತುಂಬಾ ಆಯಾಸ ಆಗತ್ತೆ, ಶ್ರಮ ಆಗತ್ತೆ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾ ಇದೀಯಾ? ಇಲ್ಲಿ ಹತ್ರನೇ ಇದೆ, ಹತ್ರನೇ ಅಶ್ವತ್ಥ ವೃಕ್ಷ ಬಿದರಹಳ್ಳಿಲಿ ಇದೆ. ಆ ಬಿದರಹಳ್ಳಿಲಿ ಅದು ಹೇಳ್ತಾ ವೇಣು ಗ್ರಾಮೆ ಅಂತ ಹೇಳಿದೆ. ವೇಣು ಅಂದ್ರೆ ಬಿದರಿಗೆ ವೇಣು ಅಂತ. ಸೊ ವೇಣು ಗ್ರಾಮೆ ಅಂದ್ರೆ ಬಿದರಹಳ್ಳಿ ಅಂತ, ಅಥವಾ ವೇಣು ಗ್ರಾಮೆ ಬಿದರದಂತೆ ಆ ವಂಶವನ್ನ ವೃದ್ಧಿ ಮಾಡುವಂತ ನಮ್ಮ ದೇಹವೇ ತಕೋಬಹುದು. ಸೊ ಈ ದೇಹದಲ್ಲೇ, ಈ ಒಂದು ಅಶ್ವತ್ಥ ವೃಕ್ಷದಲ್ಲೇ ಇರುವಂತ ಭಗವಂತನನ್ನ ಸ್ಮರಣೆ ಮಾಡು. ಆ ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಎಲ್ಲ ಸುಲಭವಾಗಿ ಸಿಕ್ಕಿಬಿಡತ್ತಲ್ಲ ಅಂತ ಹೇಳ್ತಾರೆ. ಇಲ್ಲಿ ತಾತ್ಪರ್ಯ ಏನಂದ್ರೆ, ಆ ಕ್ಷೇತ್ರಗಳಿಗೆ ಹೋಗಬಾರದು ಇಲ್ಲೇ ಇರುವಂತ ಅರ್ಥ ಇಲ್ಲ. ಆ ಕ್ಷೇತ್ರಕ್ಕೆ ಹೋದಾಗಲೂ ಆ ದೇವರು ಅಲ್ಲಿ ಎಲ್ಲೋ ದೂರ ಇದ್ದಾನೆ ಅಂತ ತಿಳ್ಕೊಬೇಡಿ. ಇಲ್ಲೇ ಅಶ್ವತ್ಥ ವೃಕ್ಷದಲ್ಲೇ ಭಗವಂತ ನೆಲೆಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸುಮ್ಮನೆ ವೃಕ್ಷದಲ್ಲಿ ಭಗವಂತ ಇದ್ದಾನ, ಈ ಭೂವರಾಹ ಸ್ವಾಮಿ ಅಲ್ಲೇ ಇದ್ದಾನ, ಅವನು ವೃಕ್ಷದಲ್ಲಿ ಮಾತ್ರ ಇದ್ದಾನ ಅಂತ ಅದು ಹೇಗೆ ಚಿಂತನೆ ಮಾಡ್ಬೇಕು ಅಂದ್ರೆ, ಇದು ಭಗವಂತನ ವಿಶೇಷವಾದ ವಿಭೂತಿ ರೂಪ. ಅದು ಹೇಗೆ ಚಿಂತನೆ ಅಂದ್ರೆ, ಆ ಒಂದು ಗಿಡ ಒಂದು ವೃಕ್ಷ ಇರುತ್ತೆ. ವೃಕ್ಷ ಅಂತ ಅದಕ್ಕೆ ಯಾಕೆ ಹೆಸರು ಅಂದ್ರೆ, ವೃಕ್ಷ ಅಂದ್ರೆ ಕಡಿಯುವಂತದ್ದು, ದ ಒನ್ ದಟ್ ಕ್ಯಾನ್ ಬಿ ಕಟ್ ಅಸಂಡರ್, ಆ ತರ ಇರುವುದಕ್ಕೆ ವೃಕ್ಷ ಅಂತಾರೆ. ಅದಕ್ಕೆ ವೃಕ್ಷ ಅಂಬೋ ಶಬ್ದ ಗಿಡಗಳಿಗೆ ಮಾತ್ರ ಅಲ್ಲ, ಈ ಶರೀರಕ್ಕೇನು ವೃಕ್ಷ ಅಂತಾನೆ ಕರೀತಾರಂತೆ. ಇದು ಉಪನಿಷತ್ತಲ್ಲಿ ಈ ಒಂದು ದೇಹವನ್ನ ಈ ವೃಕ್ಷ, ಈ ಅಶ್ವತ್ಥ ವೃಕ್ಷದ ಜೊತೆಲಿ ಹೋಲಿಸಿ ಯಾವ್ದು ಕರೆಸ್ಪಾಂಡ್ ಆಗತ್ತ ಅಲ್ಲಿ ಇರುವಂತವನು ಯಾರು, ಭಗವಂತ ಅಂತ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವೃಕ್ಷ ಅಶ್ವತ್ಥ ವೃಕ್ಷವನ್ನ ಸೇವನೆ ಮಾಡು, ಇಲ್ಲಿ ಇರುವಂತ ಭೂವರಾಹ ಮೂರ್ತಿಯನ್ನ ಸೇವನೆ ಮಾಡು. ಅವನು ಹೇಗಿದ್ದಾನಂದ್ರೆ, ಆ ಬೇರುಗಳೆಲ್ಲ ಇರುತ್ತಲ್ಲ, ಆ ಮೂಲ ಮೂಲ ಕಾಣಿಸೋದಿಲ್ಲ, ಆ ಮೂಲದಲ್ಲಿ ಅವನ ಪಾದ ಇದ್ದ ಮತ್ತು ಆ ಒಂದು ಇಡೀ ಒಂದು ವೃಕ್ಷ ಶರೀರದಲ್ಲಿ ಆ ಅವನ ಶರೀರ ದೇವರು ತನ್ನ ಶರೀರವನ್ನು ಇಟ್ಟಿದ್ದಾನೆ. ಆಮೇಲೆ ಕೊನೆಗಳಲ್ಲಿ ಅದು ಆಮೇಲೆ ಟಾಪ್ ಪೋರ್ಷನ್ ಬಂದು ಅವನ ಮುಖ ಶಿರಸ್ಸಾಗಿದೆ ಮತ್ತು ದೊಡ್ಡ ದೊಡ್ಡ ಬ್ರಾಂಚಸ್ ಎಲ್ಲ ಇದೆಲ್ಲ ಅದು ದೊಡ್ಡ ದೊಡ್ಡ ಬ್ರಾಂಚಸ್ ಬಂದು ತೋಳುಗಳಂತೆ ಇದಂತೆ. ಆಮೇಲೆ ಚಿಕ್ಕ ಚಿಕ್ಕ ಬ್ರಾಂಚಸ್ ಹೋಗುತ್ತಲ್ಲ ಅದು ಕೈಗಳಂತೆ ಇದಂತೆ. ಆ ಕೊನೆಯಲ್ಲಿ ಬರುವಂತ ಆ ಒಂದು ಎಲೆಗಳೆಲ್ಲ ಇರುತ್ತಲ್ಲ ಕಾರ್ನರ್ಸ್, ದೇ ಆರ್ ಲೈಕ್ ಲೀವ್ಸ್ ತರ ಇರತ್ತಂತ. ಸೊ ಹೀಗೆ ನೀನು ಚಿಂತನೆ ಮಾಡು. ಈ ಚಿಂತನೆಯಲ್ಲಿ ಇಲ್ಲಿ ಇಡೀ ಅಶ್ವತ್ಥ ವೃಕ್ಷ ಪೂರಾ ಭಗವಂತನೇ ಇದ್ದಾನೆ. ವಿಶೇಷವಾಗಿ ಅವನು ಯಾವ ಯಾವ ರೂಪದಿಂದ ಇದಾನಂದ್ರೆ ಇಲ್ಲಿ ದೇವತೆಗಳು ಇದ್ದಾರೆ. ವಿಶೇಷವಾಗಿ ಯಾರಿದ್ದಾರಂದ್ರೆ ಚತುರ್ಮುಖ ಬ್ರಹ್ಮ ಈ ಒಳಗೆ ಇದ್ದಾನಂತ. ಈ ಚತುರ್ಮುಖ ಬ್ರಹ್ಮನ ಒಳಗೆ ಅವನು ಶರೀರ ಪುರುಷನಾಗ ಶರೀರದಲ್ಲಿ ಅವನಿದ್ದಾನಂತ. ಮತ್ತು ಈ ಎಲೆಗಳು ಆ ಟಿಪ್ಸ್ ಅದಲ್ಲಿಲ್ಲ ಆ ರುದ್ರಾಂಬೋ ಹೆಸರಿಂದ ಅವನೇ ಇದ್ದಾನಂತ. ಸೊ ನಾವು ಯೂಶುವಲ್ ಆಗ ಅಶ್ವತ್ಥ ವೃಕ್ಷ ಈ ಚಿಂತನೆ ಬರುವಾಗ ಬುಡದಲ್ಲಿ ಬಂದು ಚತುರ್ಮುಖ ಬ್ರಹ್ಮ ಇದ್ದಾನ, ಸೆಂಟರ್ ಅಲ್ಲಿ ಕೇಶವ ಇದ್ದಾನೆ, ಆ ಒಂದು ಕಾರ್ನರ್ಸ್ ಲೀವ್ಸ್ ಇಲ್ಲ ರುದ್ರದೇವರು ಇದ್ದಾನೆ, ಹೀಗೆ ಚಿಂತನೆ ಮಾಡ್ತೀವಿ. ಇಲ್ಲಿ ವಾದರಾಜರು ಏನ್ ಹೇಳ್ತಾರಂದ್ರೆ ಇದ ಬಟ್ ಎಲ್ಲಾ ಹೆಸರಿನಿಂದ ಭಗವಂತನೇ ಅವನಿದ್ದಾನೆ. ಸೆಂಟರ್ಲಿ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಕೇಶವ ಇದ್ದಾನಂದ್ರೆ ಎಲ್ಲದಕ್ಕೇನೋ ಮಧ್ಯದಲ್ಲಿ ಆಧಾರವಾಗಿ ಅವನೇ ಮೂಲವಾಗಿ ಅವನಿದ್ದಾನಂತ ಹಾಗೆ ತಿಳ್ಕೋಬೇಕು. ಇಟ್ಸ್ ನಾಟ್ ಲೈಕ್ ಒಂದು ಟ್ರೀ ತರ ಡ್ರಾ ಮಾಡಿ ಆ ಒಂದು ಸೆಕ್ಷನ್ ಸೆಕ್ಷನ್ ಆಗ ದೇವತೆಗಳನ್ನ ನೇಮ್ ಮಾಡೋದಲ್ಲ, ಹಾಗೇನು ಹೇಳೋದಲ್ಲ. ಇದು ಇಡೀ ಭಗವಂತನೇ ವೇರಿಯಸ್ ಅನೇಕ ಹೆಸರಿನಿಂದ ಈ ಭಗವಂತನೇ ಇದಾನ ಅಂತ ಬರುತ್ತ. ಮತ್ತು ಇದನ್ನೇ ಈ ಅಶ್ವತ್ಥ ವೃಕ್ಷಕ್ಕೆ ಪ್ರದರ್ಶನ ಇದೆಲ್ಲ ಇದು ಚಿಂತನೆ ಮಾಡಿ ನಾವು ಅಶ್ವತ್ಥ ವೃಕ್ಷಕ್ಕೆ ಪ್ರದರ್ಶನ ಮಾಡ್ತೀವಿ. ವಿಶೇಷವಾಗಿ ಮಾಡ್ತೀವಿ ಮಾಡುವಾಗ ಅಲ್ಲಿ ಹೇಳೋ ಅಂತ ತಾತ್ಪರ್ಯ ಏನು ಅಂದ್ರೆ ಆ ಅಶ್ವತ್ಥ ಗಿಡದಲ್ಲ ಆ ಒಂದು ಪರಣಗಳಲ್ಲಿ ಆ ಒಂದು ಲೀವ್ಸ್ ಲಿ ಅದು ಹೇಳಿದೆಲ್ಲ ಅದು ಕೈ ತರ ಇದೆ ಅಂತ. ಸೊ ಆ ಕೈ ಏನು ಮಾಡುತ್ತೆ ಅಂದ್ರೆ ಆ ಗಾಳಿ ಬರುತ್ತಲ್ಲ ಆ ಗಾಳಿ ಬರುವಾಗ ಆ ನದಿ ತೀರದಲ್ಲಿ ಇರುವಂತ ಅಶ್ವತ್ಥ ಗಿಡ. ನದಿ ತೀರ ಅಂದ್ರೆ ತುಂಗಭದ್ರಾ ತೀರ ಅಂತ ಹೇಳ್ತಾರೆ. ತುಂಗಭದ್ರಾ ಅಂದ್ರೆ ತುಂಗಭದ್ರಾ ಆದದ್ದೇ ವರಾಹನ ಆ ಒಂದು ದಂಷ್ಟ್ರದಿಂದ ಬಂದದ್ದು ಅಂತ ಹೇಳ್ತಾರೆ. ಸೊ ಆದ ಕಾರಣದಿಂದ ಅದಕ್ಕೆ ಸಿಹಿ ಜಾಸ್ತಿ ಅಂದ್ರೆ ಪಲ್ಲು ಅಂದ್ರೆ ಆ ಒಂದು ಬಾಯಿ ಅಂದ್ರದ್ದು ಬರತ್ತಲ್ಲ. ಸೊ ಅದಕ್ಕೆ ಆ ನೀರಿಗೆ ಸಿಹಿಯಾಗಿರುತ್ತೆ ಅಂದ್ರೆ ನಾಲಿಗೆ ತಾಕಿರುತ್ತಲ್ಲ ಸಿಹಿಯಾಗಿರುತ್ತ ಆ ನೀರು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಆ ತುಂಗಭದ್ರೆ ಅಂದ್ರೆ ವರಾಹ ದೇವರ ದಂಷ್ಟದಿಂದ ಬಂದ ತುಂಗಭದ್ರೆಯಿಂದ ಬರುವಂತ ಗಾಳಿ ಅಂದ್ರೆ ವಾಯುದೇವರು. ಅದರಿಂದ ಈ ಒಂದು ಪರ್ಣಗಳು ಬಂದು ಆ ಲೀವ್ಸ್ ಬಂದು ಲೈಕ್ ರುದ್ರರು ಅಂತ ಚಿಂತನೆ ಅವ್ರು ಏನ್ ಮಾಡ್ತಾರೆ ಕೈ ತರ ಇರತ್ತಂತ. ಆ ಗಾಳಿ ಏನ್ ಮಾಡತ್ತಂದ್ರೆ ನಾವು ಪ್ರದಕ್ಷಿಣೆ ಮಾಡೋವಾಗ ಆ ಗಾಳಿಯಿಂದ ನಮ್ಮಲ್ಲಿ ಇರುವಂತ ಪಾಪಗಳನ್ನೆಲ್ಲ ತೆಗೆದು ಬಿಡ್ತಾರಂತ. ಪಾಪಗಳೆಲ್ಲ ತೆಗೆದು ಬಿಟ್ರೆ ಪಾಪದಿಂದ ಬರುವಂತ ರೋಗ ರುಜಂದ್ರಾವತೆ ರುದ್ರ ಅಂತ ಹೇಳುವಾಗ ಅದಕ್ಕೆ ಇದೇ ಅರ್ಥ ಹೇಳ್ತಾರೆ. ಅದು ಪಾಪಗಳೆಲ್ಲ ತೆಗೆದು ಬಿಡ್ತಾರಂದ್ರೆ ರುದ್ರರೇ ತೆಗೆಯೋಲ್ಲ, ಗಾಳಿನೂ ಬೇಕು, ಗಾಳಿ ಬಂದಾಗೆ ಅದು ಅಲ್ಲಾಡತ್ತ. ಸೊ ಆ ಗಾಳಿಯಿಂದ ಎಲ್ಲವೂ ಪಾಪಗಳನ್ನ ತೊಡೆದು ಬಿಡ್ತಾರ, ರೋಗಗಳೆಲ್ಲ ಹೋಗತ್ತ. ಈ ಒಂದು ಧ್ಯಾನದಿಂದ ಈ ಒಂದು ಅಶ್ವತ್ಥ ವೃಕ್ಷವನ್ನ ಪ್ರದಕ್ಷಿಣೆ ಮಾಡ್ತೀವಿ. ಆ ಪ್ರದಕ್ಷಿಣೆ ಮಾಡುವಾಗ ಚಿಂತನೆ ಏನಂದ್ರೆ ಏನು ಅಶ್ವತ್ಥ ವೃಕ್ಷದಲ್ಲಿ ಭಗವಂತ ಇದ್ದಾನ ಅಂತ ಮಾತ್ರ ಇಲ್ಲ, ಈ ದೇಹವು ಒಂದು ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ. ಇದು ಒಂದು ಅಶ್ವತ್ಥ ವೃಕ್ಷ. ಅಶ್ವತ್ಥ ಅಂದ್ರೆ ಏನರ್ಥ ಅಂದ್ರೆ ಅಶ್ವತ್ಥ ಅಂಬೋ ಶಬ್ದನೆಯಿಂದ ಅಶ್ವತ್ಥ ಅಂತ ಮೂರು ಒಂದು ಪದಗಳಿಂದ ಆಗಿದೆ. ಅಂದ್ರೆ ಅ ಅಂದ್ರೆ ಇಲ್ಲ ಅಂತ. ಆಮೇಲೆ ಶ ಅಂದ್ರೆ ನಾಳೆ, ಟುಮಾರೋ, ಫ್ಯೂಚರ್. ಥ ಅಂದ್ರೆ ಇರುವುದು. ಸೊ ಈಗ ಹೇಗೆ ಇದೆಯೋ ಹಾಗೆ ನಾಳೆ, ಈಗಿರುವುದು ನಾಳೆ ಇರಲ್ಲ ಅಂತ ಒಂದು, ಹೀಗೆ ಇವತ್ತು ಹೇಗಿದೆಯೋ ಅದೇ ತರ ನಾಳೆ ಇರೋದಿಲ್ಲ ಅಂತನೂ ಅರ್ಥ. ಅಂದ್ರೆ ಏನು, ಈ ದೇಹ, ಈ ಗಿಡ ವೃಕ್ಷ ತರನೇ ಈ ಜೀವ, ಈ ಗಿಡ ದೇಹ ಅಂಬೋದು ಇವತ್ತಿರೋ ತರನೇ ನಾಳೆ ಇರೋದಿಲ್ಲ. ಇವತ್ತಿದ ನಾಳೆ ಇರಬೇಕು ಅಂತನೂ ಇಲ್ಲ, ಹೋಗತ್ತೆ. ಸೊ ಇದು ಶಾಶ್ವತ ಅಲ್ಲ ಅಂಬೋದು ಬರುತ್ತೆ. ಇದ್ರನು ಅಲ್ಲಿ ಈ ದೇಹದಲ್ಲಿ ಆ ಗಿಡದಲ್ಲಿ ಒಂದು ಪುರುಷ ಇದ್ದಾನೆ. ಯಾರು ಪುರುಷ ಅಂದ್ರೆ ಏನರ್ಥ ಅಂದ್ರೆ ಹೇಳ್ತಾರ, ಪುರುಷ ಅಂಬೋ ವೃಕ್ಷದಲ್ಲಿ ಒಂದು ಇರಬೇಕಲ್ಲ, ವೃಕ್ಷ ಬದುಕಿರಬೇಕಂದ್ರೆ ವೃಕ್ಷ ಆಗಲಿ ಈ ಜೀವ ಈ ದೇಹ ಆಗಲಿ ಎರಡು ಇರಬೇಕಂದ್ರೆ ಅದು ಒಳಗೆ ಒಂದು ಚೇತನ ಶಕ್ತಿ ಇರಬೇಕು, ಅದಿದ್ರನೇ ಆಗತ್ತೆ. ಸೊ ಪರಮಚೇತನ ಈ ಒಂದು ಜೀವವನ್ನು ಹಿಡ್ಕೊಂಡಿರುವನು ಯಾರು ಅಂದ್ರೆ ಅದಕ್ಕೆ ಹೇಳ್ತಾರ ಪುರುಷ ಅಂತ ಹೇಳ್ತಾರ. ಅದಕ್ಕೆ ಪುರುಷ ಅಂದ್ರೆ ಏನು ಪುರುಷ ಇಲ್ಲಿ ಆಗತ್ತೆ ಅಂದ್ರೆ ಪುರು ಪ್ಲಸ್ ಸಹ. ಪುರು ಸಹ ಅಂತಾರೆ ಏನರ್ಥ ಇಲ್ಲಿ ಅಂದ್ರೆ ಪುರು ಅಂದ್ರೆ ದೀರ್ಘಕಾಲ ಅಂತ ಅರ್ಥ. ಪುರು ಅಂದ್ರೆ ಪುರಾತನ ಅಂತ ನೋಡ ಟೈಮ್ ಇಮ್ಮೆಮೋರಿಯಲ್ ಎಷ್ಟೋ ದಿವಸ ಅಂತ ಹೇಳ್ತಾರೆ. ಪುರು ಅಂದ್ರೆ ದೀರ್ಘಕಾಲ ಅನಾದಿಕಾಲ ಅಂತ ಬರುತ್ತೆ. ಅನಾದಿಕಾಲವಾಗಿ ಇರುವಂತ ಒಂದು ಎಂಟಿಟಿ, ಅದಕ್ಕೆ ನಿತ್ಯವಾದ ಎಂಟಿಟಿ, ನಿತ್ಯವಾದ ಸಾವು ಇಲ್ಲದ ಎಂಟಿಟಿ ಈ ಸಾವು ಇರುವಂತ ಈ ದೇಹದಲ್ಲಿ ಇದಾನೆ ಅಂತ. ಸೊ ಪುರುಷ ಇದಾನಂತ. ಸೊ ಹೀಗೆ ಭಗವಂತ ಇದಾನೆ ಈ ದೇಹದಲ್ಲಿ, ವೃಕ್ಷದಲ್ಲಿನೂ ಅದೇ ಭಗವಂತ ಇದ್ದಾನೆ. ಅಲ್ಲಿ ಹೇಗಿದ್ದಾನೋ ಈ ದೇಹದಲ್ಲಿ ಇದ್ದಾನೆ, ಅಲ್ಲಿ ಇರುವನೇ ಇಲ್ಲಿ ಬಿಂಬನಾಗಿ ಇದ್ದಾನೆ ಅಂತ ಆ ಒಂದು ಐಕ್ಯ ಚಿಂತನೆಯನ್ನ ಆ ಒಂದು ದೇವರ ಒಂದು ಧ್ಯಾನದಿಂದ ನಾವು ಈ ತಿಂಗಳು ವೈಶಾಖ ಮಾಸದಲ್ಲಿ ಈ ಮಾಸ ಧರ್ಮದಲ್ಲಿ ಇದನ್ನ ಇಟ್ಟುಕೊಂಡು ಏನೇನು ನಾವು ಮಾಡ್ತೀವಿ ಅಂದ್ರೆ ಏನು, ಯೂಶುವಲ್ ಆಗಿ ವೈಶಾಖ ಮಾಸ ಧರ್ಮದಲ್ಲಿ ಮೇನ್ ಆಗಿ ಕೊಡೋದು ಒಂದು ನೀರು ಕೊಡೋದು ಮತ್ತು ವಿಜನದಾನ ಈ ಮುಂತಾದಲ್ಲ. ಬಿಕಾಸ್ ಕಾಲಕ್ಕೆ ತಕ್ಕಂತೆ, ಕಾಲ ದೇಶಕ್ಕೆ ತಕ್ಕಂತೆ ಆಯಾ ದಾನಗಳ ಕೊಡುವಾಗ ನಮ್ಮಲ್ಲಿನೂ ಇರುವಂತಹ ಭಗವಂತ ಇವರಲ್ಲಿನೂ ಇದಾನೆ ಅಂತ ಈ ರೀತಿಯಿಂದ ತಿಳ್ಕೊಂಡು ಅದನ್ನ ಮಾಡಿದ್ರೆ ಆ ಒಂದು ನಮಗೆ ಒಳ್ಳೇದಾಗತ್ತ. ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಮೋರ್ ದನ್ ಎನಿಥಿಂಗ್ ಎಲ್ಸ್ ಇಲ್ಲಿ ಹೇಳುವಂತದ್ದು ಏನ್ ಹೇಳ್ತಾರಂದ್ರೆ ನಮಗೆ ಅನ್ನ ಸಿಕ್ಕತ್ತ ಅಂತಾನೆ ಹೇಳ್ತಾರೆ. ಅನ್ನ ಸಿಕ್ಕತ್ತಂದ್ರೆ ಅನ್ನ ಅಂದ್ರೆ ನಾಟ್ ಜಸ್ಟ್ ಫಾರ್ ದಿಸ್ ಫಿಸಿಕಲ್ ಬಾಡಿಗೆ, ಅನಂತ ಜನ್ಮಗಳು ತಗೊಳ್ತೀವಿ, ಆಯಾ ಜನ್ಮಗಳಲ್ಲಿನೂ ಅನ್ನ ಸಿಕ್ಕತ್ತ, ಅದಕ್ಕೆ ವ್ಯವಸ್ಥೆ ದೇವರು ಮಾಡಿಕೊಡ್ತಾನೆ. ಮೋರ್ ದನ್ ದಟ್ ನಮ್ಮ ಮನಸ್ಸಿಗೆ ಅನ್ನ ಸಿಕ್ಕತ್ತ, ನಮ್ಮ ಜೀವಕ್ಕೆ ಬೇಕಾದ ಜ್ಞಾನ ಅಂಬೋ ಜ್ಞಾನ ಅನ್ನ ಸಿಕ್ಕತ್ತ. ಸೊ ಹೀಗೆ ಎಲ್ಲಾ ಲೆವೆಲ್ಸ್ನೇನು ದೇವರು ಒಂದು ರಕ್ಷಣೆ ಮಾಡ್ತಾನೆ. ಸೊ ಈ ನಿಟ್ಟಿನಲ್ಲಿ ಈ ತಿಂಗಳು ಏನೇನು ದಾನ ಮಾಡಕ್ಕೆ ಆಗತ್ತೋ, ಏನೇನು ಧ್ಯಾನ ಮಾಡಕ್ಕಾಗತ್ತೋ ಮಾಡಬೇಕು. ಎಸ್ಪೆಷಲಿ ಅಕ್ಷತೃತೀಯ ಬರುತ್ತೆ, ಅಕ್ಷತೃತೀಯ ತುಂಬಾ ವಿಶೇಷವಾದ ದಿವಸ. ಅಕ್ಷತೃತೀಯ ಏನ್ ಮಾಡಿದ್ರು ಅಕ್ಷಯ ಫಲ ಬರತ್ತೆ ಅಂತ ಹೇಳ್ತಾರೆ. ಸೊ ಏನೇ ನೀವು ಜಪ ಮಾಡೋವಾಗಿದ್ರು, ಧ್ಯಾನ ಮಾಡೋವಾಗಿದ್ರು, ಸ್ತೋತ್ರ ಮಾಡೋವಾಗಿದ್ರು ಸ್ವಲ್ಪ ಮನಸ್ಸು ಇಟ್ಟು ಮಾಡಿದ್ರ ಜಾಸ್ತಿ ಫಲ ಬರುತ್ತೆ. ಮನಸ್ಸಿಟ್ಟು ಈ ಹರಿತಾಂಸಾರದಲ್ಲಿ ದಾಸರು ಹೇಳಿರುವಂತ ರೀತಿಯಿಂದ ಸ್ವಲ್ಪ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಕ್ಷತೃತೀಯ ದಿವಸ ಬರುತ್ತೆ ಮತ್ತು ಅನೇಕ ಅನೇಕ ಜಯಂತಿಗಳು ಬರುತ್ತೆ. ದೇವರ ಅವತಾರಗಳು ಎಲ್ಲ ಫಸ್ಟ್ 15 ಡೇಸ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ಇದು ಬರುತ್ತೆ ನಮ್ಗೆ ಏನೋ ಗಂಗೋತ್ಪತ್ತಿ ಅದು ಬರುತ್ತೆ. ಅದು ದಟ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಡೇ, ಅದು ಮಿಸ್ ಮಾಡಬಾರ್ದು. ಸೊ ಯಾವ ದಿವಸ ಆಗತ್ತೋ ಎಲ್ಲಾ ದಿವಸನು ಮಾಡಿದ್ರೆ ಒಳ್ಳೇದೇ. ಆದಷ್ಟು ಸೂರ್ಯ ಉದಯಕ್ಕೆ ಮುಂಚೆ ಎದ್ರೆ ವಿಶೇಷ ಫಲ ಉಂಟಂತ ಹೇಳ್ತಾರೆ. ಅದು ಯಾಕೆ ಅದು ಹೇಳ್ತಾರ ಅಂದ್ರೆ ಹೇಳ್ತಾರ ಇವಾಗ ನಮ್ ಮನೆಗೆ ಯಾರು ಬರ್ತಾರಂದ್ರ ನಾವು ಹೇಗೆ ಅಂತ, ಯಾರೋ ನಮ್ ಮನೆಗೆ ಬರ್ತಾರಂದ್ರೆ ನಾವು ಮಲ್ಕೊಂಡಿರೋದಿಲ್ಲ. ಮನೆಗೆ ಬರ್ತಾರಂತ ಅವ್ರಿವತ್ತು 8 ಗಂಟೆಗೆ ಬೆಳಿಗ್ಗೆ ಬರ್ತಾರಂತ ಬೇಗ ಬೇಗ ಎದ್ದು ಬೇಗ ಬೇಗ ಅಡಿಗೆ ಮಾಡಿ ಬೇಗ ಬೇಗ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಸ್ವಾಗತ ಮಾಡ್ತೀವಿ. ಹಾಗೇನೆ ಸೂರ್ಯ ಉದಯ ಅಂಬೋದು ಸೂರ್ಯ ನಮ್ಮ ಈ ದಿವಸದಲ್ಲಿ ನಮ್ಗೆ ಸೂರ್ಯ ಬರ್ತಾನೆ. ಸೂರ್ಯ ಬರೋದು ಅಂಬೋದು ಯೂಶಲಿ ಸೃಷ್ಟಿ ಕಾಲಕ್ಕೆ ಹೋಲಿಸ್ತಾರ. ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಆರಂಭದಲ್ಲಿ ದೇವರು ಏನ್ ಮಾಡಿದ ಅಂತ ಹೇಳ್ತಾರ. ಈ ದೇವರು ಏನ್ ಮಾಡಿದ ಅಂದ್ರೆ ಅವನಿಗೆ ಅಸತ್ ಅಂತ ಕರೀತಾರ. ಅಸತ್ ಅಂದ್ರೆ ಯಾರಿಗೇನು ಅಸತ್ ಅಂದ್ರೆ ಇಲ್ಲ ಅಂತ ಅರ್ಥ ಇಲ್ಲ. ಅವನು ಯಾರಿಗೇನು ಯಾರ ಕಣ್ಣಿಗೇನು ಬಿದ್ದಿಲ್ಲ, ಯಾರಿಗೆ ಜ್ಞಾನಕ್ಕೇನು ಗೋಚರ ಆಗಲ್ಲ ಅವಾಗ. ಸೊ ಅವ್ಯಕ್ತನಾಗೇನೆ ಇಲ್ಲ, ಬಿಕಾಸ್ ಇಟ್ ಇಸ್ ಅ ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ಅವನು ಕಾಣಿಸ್ಕೊಳ್ಳೋದೇ ಇಲ್ಲ ಯಾರಿಗೇನು. ಹಾಗೆ ಅವನು ಇದ್ದವನು ಸತ್ತಾದ ಅಂತ. ಸತ್ತಾದ ಅಂದ್ರೆ ಜ್ಞಾನಿಗಳಿಗೆ ಕಾಣಿಸಿಕೊಳ್ಳಕ್ಕೆ ಶುರು ಮಾಡಿದ್ದ ಅಂತ. ಆವಾಗ ಮಾಡಿದ್ದಾಗ ಲಕ್ಷ್ಮಿ ಜೊತೆಯಲ್ಲಿ ಸೇರ್ಕೊಂಡು ಅವನು ಏನ್ ಮಾಡ್ತಾನೆ, ಎಲ್ಲಾ ಸೃಷ್ಟಿಗಳನ್ನು ಮಾಡ್ತಾನೆ. ಸೃಷ್ಟಿ ಎಷ್ಟು ತನಕ ಮಾಡ್ತಾನಂದ್ರೆ ಆ ಮಹತ್ತತ್ವ ಅವ್ಯಕ್ತ ತತ್ವ ವ್ಯಕ್ತ ಮಾಡಿಸಿ ಅವ್ಯಕ್ತ ತತ್ವದಿಂದ ಎಲ್ಲ ಮಹತ್ತತ್ವದಿಂದ ಎಲ್ಲ ಶುರು ಮಾಡಿ ಕೊನೆಯ ತನಕ ಅಪ್ ಟು ಅಂಡ್ ಇನ್ಕ್ಲೂಡಿಂಗ್ ದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಅಂತ. ಆ ಸೃಷ್ಟಿ ಮಾಡಿದ್ದ ಬ್ರಹ್ಮಾಂಡದಲ್ಲಿ ಜೀವಜಾತಗಳು, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್, ಜೀವಜಾತಗಳು ಕಾಣಿಸ್ಬೇಕು. ಜೀವಜಾತಗಳು ಎಲ್ಲಾ ಕಾರ್ಯಗಳು ಆಗಬೇಕು. ಆದ ಕಾರಣದಿಂದ ಅವನು ಅಲ್ಲಿ ವಿಶೇಷವಾಗಿ ಸೂರ್ಯನಲ್ಲಿ ಸನ್ನಿಹಿತನಾಗಿ ಹುಟ್ಟಿದ ತೋರಿಸಿಕೊಂಡ ಅಂತ. ಅದಕ್ಕೆ ಆದಿತ್ಯ ಅಂತ ಹೇಳ್ತಾರೆ. ಆದಿತ್ಯ ಅಂದ್ರೆ ಸೂರ್ಯ ಅಂತ ಒಂದು ಅರ್ಥ, ಅನೇಕ ಸೂರ್ಯ ಅಂತ ಅರ್ಥ ಇದೆ. ಆದಿತ್ಯ ಎಂಬುದಕ್ಕೆ ರುದ್ರರು ಅಂತ ಅರ್ಥ ಇದೆ. ಆದಿತ್ಯ ಎಂಬುದಕ್ಕೆ ವಾಯುದೇವರು ಅಂತ ಅರ್ಥ ಇದೆ. ಆದಿತ್ಯ ಎಂಬುದಕ್ಕೆ ಚತುರ್ಮುಖ ಅಂತ ಅರ್ಥ ಇದೆ. ಬಟ್ ಇಂಡಿಪೆಂಡೆಂಟ್ ಆಗ ಆದಿತ್ಯ ಅಂದ್ರೆ ತ್ಯಾ ಅಂದ್ರೆ ಇರುವಿಕೆ, ಎಕ್ಸಿಸ್ಟೆನ್ಸ್. ಆದಿ ಅಂದ್ರೆ ಆದಿಯಿಂದ ಅಂದ್ರೆ ರೈಟ್ ಫ್ರಮ್ ಬಿಗಿನಿಂಗೇ ಇಲ್ಲ. ಸೊ ಬಿಗಿನಿಂಗ್ ಲೆಸ್ ಟೈಮ್ ಇಂದ ಯಾರು ಇದ್ದಾನೋ ಅವನು ಆದಿತ್ಯ. ಆ ಶಬ್ದ ನಾರಾಯಣನ್ಗೆ ಬರುತ್ತೆ. ಸೊ ಆದಿತ್ಯನಲ್ಲಿ ಸೂರ್ಯ ನಾರಾಯಣ ಇದ್ದಾನೆ. ಆ ನಾರಾಯಣ ಹಯಗ್ರೀವ ರೂಪ ಅಂತ ವಿಶೇಷ ಉಪಾಸ ಮಧುವಿದ್ಯ ಅಂತ ಬರುತ್ತೆ. ಅದನ್ನ ಕಂಡೆನ್ಸ್ಡ್ ಫಾರ್ಮ್ ಭಾಗವತದಲ್ಲಿ ಹೇಳ್ತಾರೆ, ಹಯಗ್ರೀವ ಮಧುವಿದ್ಯ ಅಂತ. ಅದಕ್ಕೆ ಮೂಲವಾಗಿರುವಂತದಲ್ಲಿ ಹೇಳ್ತಾರೆ, ಹಯಗ್ರೀವನ್ನ ಅಲ್ಲಿ ವಿಶೇಷವಾಗಿ ಉಪಾಸನೆ ಮಾಡ್ತಾರಂತ ಸೂರ್ಯನಲ್ಲಿ. ಆ ಸೂರ್ಯನಲ್ಲಿ ಉಪಾಸನೆ ಮಾಡುವಾಗ ಅದು ಯಾರು ಮಾಡ್ತಾರಂದ್ರೆ, ಆ ಕಾಲದಲ್ಲಿ ಸೂರ್ಯ ಉದಯ ಆದಾಗ ಅಲ್ಲಿ ಜೀವಜಾತಗಳು ಕಾಣಿಸ್ಲಿಕ್ಕೆ ಬೇಕಾದ ಆ ಒಂದು ಆದಿತ್ಯ ಶಕ್ತಿ ಬೇಕಾಯಿತು. ಅದನ್ನ ದೇವರು ಆ ಬ್ರಹ್ಮಾಂಡದ ಒಳಗೆ ವ್ಯಕ್ತ ಮಾಡಿದಾಗ ಅದನ್ನ ಸ್ವಾಗತ ಮಾಡ್ಲಿಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಆ ವೇದದಿಂದಲೂ ಮತ್ತು ವೇದದಲ್ಲಿ ಇರುವಂತ ಸ್ವರದಿಂದಲೂ ಅಂದ್ರೆ ಶಬ್ದ ನಾದ ಎರಡನಿಂದನೂ ಅವನನ್ನ ಸ್ತೋತ್ರ ಮಾಡಿದ್ರಂತ. ಆದ ಕಾರಣದಿಂದ ಇವತ್ತು ಜನಗಳು ಅವ್ರು ದೊಡ್ಡವರು ಮಾಡಿದ್ದಾರೆ, ಚತುರ್ಮುಖ ಮಾಡಿದ್ದಾನೆ, ಅದನ್ನೇ ನಾವು ಇವತ್ತು ಪಾಲನೆ ಮಾಡ್ತೀವಿ. ಸೊ ಆದಷ್ಟು ಈ ಒಂದು ಅಟ್ಲೀಸ್ಟ್ ಒಂದು ಈ ಒಂದು ವೈಶಾಖ ಮಾಸದಲ್ಲಿ ನಾರು ಅಟ್ಲೀಸ್ಟ್ ಆರ್ ಎನಿ ಆಸ್ ಮಚ್ ಆಸ್ ಪಾಸಿಬಲ್ ಸೂರ್ಯ ಕಿರಣಗಳು ಮೇಲೆ ಬರ್ಲಕ್ ಮುಂಚೆನೆ ಸ್ವಲ್ಪ ಎದ್ದು ಸ್ನಾನ ಅದೆಲ್ಲ ಮಾಡಿದ್ರೆ ತುಂಬಾ ತುಂಬಾ ಪ್ರೀತಿ ಆಗತ್ತೆ, ಭಗವಂತನಿಗೆ ಪ್ರೀತಿ ಆಗತ್ತೆ ಅಂತ ಹೇಳ್ತಾರೆ. ಅಂತದ್ದವ್ರಿಗೆ ಜ್ಞಾನವು ಹಾಗೆ ಉದಯ ಆಗುತ್ತಾನೆ ಇರುತ್ತಂತ, ಚೆನ್ನಾಗಿ ಬೆಳಕು ಬರುತ್ತಂತ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಈ ತಿಂಗಳು ಆದಷ್ಟು ಈ ಒಂದು ನೆನಪಿಟ್ಟುಕೊಂಡು ನಾವು ಸತ್ಕಾರ್ಯಗಳಾಗಲಿ ಜ್ಞಾನ ಕಾರ್ಯಗಳಾಗಲಿ ಮಾಡೋಣ ಅಂತ ಹೇಳೋದೇ. ಕೃಷ್ಣಾರ್ಪಣೆ ಮಸ್ತು.